ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಅಣ್ಣಳ ಪ್ರಾರ್ಥನೆ ಎಂದಾಗ ನಮಗೆಲ್ಲರಿಗೂ ಸಹ ಅವಳು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಳು ಎಂಬುದನ್ನು ನಾವೆಲ್ಲರೂ ಈಗಾಗಲೇ ಅನೇಕ ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಓದಿದ್ದೇವೆ, ಕೇಳಿದ್ದೇವೆ. ಆದರೆ ಈ ದಿನದಲ್ಲಿ ಅವಳ ಪ್ರಾರ್ಥನೆಯಲ್ಲಿ ಇರತಕ್ಕಂಥ ವಿಶೇಷತೆ ಏನು, ಅದರಿಂದ ನಾವು ಯಾವ ಆತ್ಮಿಕ ಪಾಠಗಳನ್ನು ಕಲಿಯಬಹುದು ಅನ್ನುವಂಥ ವಿಚಾರವನ್ನು ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನೀವು ನಿರಂತರವಾಗಿಯೂ ಸದಾಕಾಲವೂ ಜೀವಿಸುವಂತಹ ದೇವರಾಗಿದ್ದೀಯಾ. ನಿನ್ನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಕೆಯಿಟ್ಟು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾಕೆಂದರೆ ದೇವ, ನಮ್ಮ ಪಾಪದ ಹೃದಯದಿಂದ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ವಾಕ್ಯವನ್ನು ಎತ್ತಿ ಹೇಳಲು ಸಹ ಸಾಧ್ಯವಿಲ್ಲ. ನೀನು ನಮ್ಮ ಹೃದಯಗಳನ್ನು ಶುದ್ಧೀಗೊಳಿಸಿ ಆತ್ಮನನ್ನು ನಮ್ಮ ಮೇಲೆ ನೆಲೆಗೊಳಿಸು. ಆ ನಿಮಿತ್ತವಾಗಿ ಪರಿಶುದ್ಧಾತ್ಮನು ನಮ್ಮನ್ನು ಸಕಲ ಸತ್ಯದ ಕಡೆಗೆ ನಡೆಸುವುದರ ಮೂಲಕವಾಗಿ ಈ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಕರ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಣ್ಣಳ ಗಂಡನು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಅಣ್ಣಳ ಗಂಡನು ಲೇವಿಯ ಕುಲದಲ್ಲಿ ಬರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದು ಇವನ ಹೆಸರು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ಹಾಗೆ ಎಲ್ಕಾನನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅದನ್ನು ನಾವು 1 ಸಾಮುವೇಲ 1:1 ನಾವು ನೋಡಬಹುದಾಗಿದೆ. ಆತನು ಎಫ್ರಾಯಿಮ್ ಅಂತಕ್ಕಂತಹ ಆ ಒಂದು ಬೆಟ್ಟದ ಆ ಒಂದು ಸ್ಥಳದಲ್ಲಿ ವಾಸವಾಗಿದ್ದನು. ಆದರೆ ಈ ವ್ಯಕ್ತಿಗೆ ಇಬ್ಬರು ಹೆಂಡತಿಗಳು ಇರುವುದರ ಬಗ್ಗೆ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೇ ಅವಳು ಅಣ್ಣಳು, ಎರಡನೇ ಅವಳು ಪೆನಿನಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ಈ ರೀತಿಯಾಗಿ ಎರಡು ಹೆಂಡತಿಯರನ್ನು ಮಾಡಿಕೊಳ್ಳಲು ಯಾವುದೇ ರೀತಿಯಲ್ಲಿ ವಾಗ್ದಾನಗಳನ್ನು, ಯಾವುದೇ ರೀತಿಯಲ್ಲಿ ದೇವರು ಆಜ್ಞೆಗಳನ್ನು ನೀಡಿಲ್ಲ. ಆದರೆ ಯೂದರ ಒಂದು ಪದ್ಧತಿಯ ಪ್ರಕಾರವಾಗಿ ಅವರ ಸಂಪ್ರದಾಯದ ನಿಮಿತ್ತವಾಗಿ ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ ಎಂದರೆ ಅವರು ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎರಡನೇ ಹೆಂಡತಿಯನ್ನು ಮಾಡಿಕೊಳ್ಳುತ್ತಿದ್ದರು. ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಕಾನ ಅನ್ನುವಂತಹ ಒಬ್ಬ ವ್ಯಕ್ತಿ ಅಣ್ಣಳಿಗೆ ಮಕ್ಕಳಿಲ್ಲದ ಕಾರಣದಿಂದ ಅವನು ಪೆನಿನಳನ್ನು ಮದುವೆ ಮಾಡಿಕೊಳ್ಳುವಂಥವನಾಗಿದ್ದಾನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇವರ ವಾಕ್ಯದಲ್ಲಿ ಅಣ್ಣಳಿಗೆ ಮಕ್ಕಳಿಲ್ಲದೆ ತುಂಬ ವ್ಯಥೆ ಪಡುತ್ತಿದ್ದಳು. ಆದರೆ ಅವಳ ಸವತಿ ಆದಂತಹ ಪೆನಿನಳಿಗೆ ಮಕ್ಕಳು ಇದ್ದವು. ಈ ನಿಮಿತ್ತವಾಗಿ ಇವರ ಒಂದು ಕುಟುಂಬದ ಸಂಪ್ರದಾಯ ಏನಿತ್ತು ಅಂದರೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಅವರು ದೇವರ ಆಲಯ ಇರುವ ಶಿಲೋವಗೆ ಹೋಗಿ ಬಲಿಯನ್ನು ಸರ್ಪಿಸಿ ಆ ನಂತರ ದೇವರನ್ನು ಆರಾಧಿಸುವಂತಹ ಒಂದು ಸಂಪ್ರದಾಯವನ್ನು ಕಾಲಕಾಲಾಂತರಕ್ಕೂ ತಮ್ಮ ಕುಟುಂಬ ಸಮೇತವಾಗಿ ಹೋಗಿ ಮಾಡುತ್ತಿದ್ದರು. ಇದೊಂದು ಹಬ್ಬದ ವಾತಾವರಣವಾಗಿ ಅವರಿಗೆ ವಿಧಿ ನಿಯಮವಾಗಿ ಮಾಡುತ್ತಿದ್ದಂತಹ ಒಂದು ಪದ್ಧತಿಯಾಗಿತ್ತು. ಪ್ರಿಯ ಕೇಳುಗರೆ, ಈ ಒಂದು ಸಂತೋಷದ ಸಮಯದಲ್ಲಿ ಇಡೀ ಕುಟುಂಬವೇ ಹೋಗಿ ಆ ಶೈಲೋದಲ್ಲಿ ಇರತಕ್ಕಂತಹ ಆ ದೇವಾಲಯದಲ್ಲಿ ಬಲಿಯನ್ನು ಸರಿಸತಕ್ಕಂಥವರಾಗಿದ್ದರು. ಈ ಒಂದು ಸಮಯದಲ್ಲಿ ಪೆನಿನಳು ಬಹಳ ಸಂತೋಷದಿಂದ ತನ್ನ ಮಕ್ಕಳೊಟ್ಟಿಗೆ ಹೋಗಿ ತನ್ನ ಗಂಡನ ಜೊತೆಯಲ್ಲಿ ಸೇರಿ ಬಲಿಯನ್ನು ಅರ್ಪಿಸುತ್ತಿದ್ದಳು, ದೇವರನ್ನು ಆರಾಧಿಸುತ್ತಿದ್ದಳು. ಆದರೆ ಪ್ರತಿ ಸಾರಿಯೂ ಸಹ ದೇವರ ಆಲಯಕ್ಕೆ ಹೋಗುವಾಗ ಹನ್ನಳಿಗೆ ಬಹಳ ದುಃಖ, ಬಹಳ ಮನೋವ್ಯಥೆ. ಯಾಕೆಂದರೆ ಮಕ್ಕಳಿಲ್ಲ ಎನ್ನುವ ಕಾರಣದಿಂದ ಆ ನಿಮಿತ್ತವಾಗಿಯೇ ಅವಳು ದೇವರ ಆಲಯಕ್ಕೆ ಹೋಗಿ ಯಾವ ರೀತಿ ಪ್ರಾರ್ಥನೆ ಮಾಡಿದಳು ಎಂಬುದನ್ನು ಈ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ವಿಶೇಷವಾಗಿ ಅವಳಿಗೆ ತುಂಬ ನೋವನ್ನು ಭರಿಸುತ್ತಿದ್ದಂತಹ ಒಂದು ವಿಚಾರ ಏನೆಂದರೆ, ಎಲ್ಕಾನನು ಪೆನಿನಳಿಗೆ ತನ್ನ ಮಕ್ಕಳಿಗೆ ಎರಡು ಭಾಗ ಆ ಒಂದು ಬಲಿ ಸಲ್ಲಿಸ್ತಕ್ಕಂಥ ವಿಚಾರವನ್ನು ಕೊಡ್ತಕ್ಕಂಥವರಾಗಿದ್ದನು. ಇದನ್ನು ನೋಡಿದಂತಹ ಅನ್ನಳಿಗೆ ಅಯ್ಯೋ ನನಗೆ ಮಗನಿಲ್ಲವಲ್ಲ ಮಗಳಿಲ್ಲವಲ್ಲ ಎನ್ನುವಂತಹ ಮನೋವ್ಯಥೆಯಿಂದ ಅವಳಿಗೆ ತುಂಬ ನೋವು ಉಂಟಾಗ್ತಕ್ಕಂಥದ್ದಾಗಿತ್ತು. ಆದರೆ ಇದು ಪ್ರತಿ ವರ್ಷವೂ ಸಹ ಅವಳು ದೇವರ ಆಲಯಕ್ಕೆ ಹೋಗುವಾಗ ನಡೆಯುವಂತಹ ಒಂದು ಕಾರ್ಯವಾಗಿತ್ತು. ಆದರೆ ಅವಳ ಪ್ರಾರ್ಥನೆಯಲ್ಲಿ ನಾವು ನೋಡುವಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ, ಪ್ರಿಯರೇ, ಎಡೆಬಿಡದೆ ಪ್ರಾರ್ಥನೆ ಮಾಡುವವಳಾಗಿದ್ದಳು. ಪ್ರತಿ ಸಾರಿಯೂ ಸಹ ವರ್ಷದಿಂದ ವರ್ಷಕ್ಕೆ ಅವರು ಆಲಯಕ್ಕೆ ಹೋಗುವಾಗ ಅಣ್ಣಳ ಒಂದು ಪ್ರಾರ್ಥನೆ ಏನಾಗಿತ್ತು ಅಂದರೆ, ಅಯ್ಯೋ ನನಗೆ ಮಕ್ಕಳಿಲ್ಲವಲ್ಲ, ಸ್ವಾಮಿ ನನಗೆ ಒಂದು ಮಗನನ್ನು ಕೊಡು, ಮಗಳನ್ನು ಕೊಡು ಅನ್ನುವಂತಹ ಒಂದು ಪ್ರಾರ್ಥನೆ, ಒಂದು ಹಂಬಲ, ಒಂದು ಬಯಕೆ ಅನ್ನಳಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಾಮುವೇಲ 1:7 ವಚನವನ್ನು ಓದಬೇಕಾದರೆ, ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗಲೆಲ್ಲ ಎಲ್ಕಾನನು ಹಾಗೆ ಮಾಡುತ್ತಿದ್ದರಿಂದ ಪೆನಿನಳು ಆಕೆಯನ್ನು ರೇಗಿಸುವುದರಿಂದಲೂ ಹಣ್ಣಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಅವಳ ಸವತಿಯಾದಂತಹ ಪೆನಿನಳು ಹಣ್ಣಳನ್ನು ಯಾವಾಗಲೂ ಸಹ ರೇಗಿಸುತ್ತಿದ್ದಳು, ನನಗೆ ಮಕ್ಕಳಿದೆ, ಗರ್ಭಫಲ ಇದೆ, ನಿನಗೆ ಗರ್ಭಫಲವಿಲ್ಲ, ನಿನಗೆ ಮಕ್ಕಳಿಲ್ಲ ಎಂಬುದಾಗಿ ಯಾವಾಗಲೂ ಸಹ ಅವಳು ರೇಗಿಸುವಂಥಳಾಗಿದ್ದಳು. ಈ ನಿಮಿತ್ತವಾಗಿ ಆ ಒಂದು ಸಾರಿ ಹಣ್ಣಳು ಉಪವಾಸವಿದ್ದು ಊಟ ಮಾಡಲು ಮನಸ್ಸಿಲ್ಲದೆ ಕುಟುಂಬದ ಜೊತೆಯಲ್ಲಿ ಸಂತೋಷದಿಂದ ಇರಲಾಗದೆ ಅವಳು ತುಂಬ ದುಃಖದಿಂದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂಥವಳಾಗಿದ್ದಾಳೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವಳ ದುಃಖ ಎಂತಿದೆ ಎಂದರೆ, 1 ಸಾಮುವೇಲ 1:10 ಓದಬೇಕಾದರೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು ಅವಳು ಪ್ರಾರ್ಥಿಸುವಂಥವಳಾಗಿದ್ದಳು. ಪ್ರಿಯ ಕೇಳುಗರೇ, ಇಲ್ಲಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ, ಅವಳು ಆಲಯಕ್ಕೆ ಹೋಗಿ ತನ್ನ ಮನೋವ್ಯತೆಯಿಂದ ತನಗೆ ಏನು ಬೇಕು ಅದನ್ನು ದೇವರ ಸನ್ನಿಧಿಯಲ್ಲಿ ಹೇಳುವಂಥವಳಾಗಿದ್ದಾಳೆ. ಮೊದಲನೇದಾಗಿ ಅಣ್ಣಳ ಪ್ರಾರ್ಥನೆಯಲ್ಲಿ ನಾವು ಕಲಿಯುವಂತಹ ವಿಚಾರವೇನೆಂದರೆ, ಅವಳು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥಿಸುವಂಥವಳಾಗಿದ್ದಾಳೆ. ಯಾಕೆ ಅವಳು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥಿಸುವಂಥವಳಾಗಿದ್ದಾಳೆ? ಕೀರ್ತನೆ 11:4 ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡತಕ್ಕಂಥದ್ದಾಗಿದೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುವಂಥವನಾಗಿದ್ದಾನೆ. ಪರಲೋಕ ಆತನ ಸಿಂಹಾಸನ ಇರ್ತಕ್ಕಂಥ ಸ್ಥಳ, ಆತನು ಪರಲೋಕದಲ್ಲಿ ಕುಳಿತು ತನ್ನ ಮಕ್ಕಳು ತನ್ನ ಆಲಯದಲ್ಲಿ ಏನು ಬೇಡ್ತಕ್ಕಂಥವರಾಗಿದ್ದಾರೆ, ಯಾವುದಕ್ಕೋಸ್ಕರ ಹಂಬಲಿಸ್ತಕ್ಕಂಥವರಾಗಿದ್ದಾರೆ ಅನ್ನುವ ವಿಚಾರವನ್ನು ದೇವರು ಪರಲೋಕದಿಂದ ಸೂಕ್ಷ್ಮವಾಗಿ ಗಮನಿಸುವಂಥವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದ ಪ್ರಿಯ ಕೇಳುಗರೆ, ಇನ್ನೂ ಸಹ 1 ಅರಸುಗಳು 8:29 ಓದುವುದಾದರೆ, ಈ ಸ್ಥಳವನ್ನು ಕುರಿತು ನನ್ನ ಮಹಾಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ, ನಿನ್ನ ಕಟಾಕ್ಷವು ಅಗಲಿರುಳು ಈ ಮಂದಿರದ ಮೇಲಿರಲಿ, ಇಲ್ಲಿ ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ಸಲಮೋನನು ಆ ಒಂದು ದೇವಾಲಯದ ಪ್ರತಿಷ್ಠೆಯಲ್ಲಿ ಮಾಡಿದಂತಹ ಒಂದು ಪ್ರಾರ್ಥನೆ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಯಾಕೆ ನಾವು ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕೆಂದರೆ ಇಲ್ಲಿ ಹೇಳುವಂತವನಾಗಿದ್ದಾನೆ, ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು. ಈ ಮಂದಿರದಲ್ಲಿ ಅಂದರೆ ದೇವರ ಆಲಯದಲ್ಲಿ ಬಂದು ಆರಾಧಿಸುವಂತಹ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ಇದ್ದು ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ಕೇಳುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಣ್ಣಳು ಮನೋವ್ಯತೆಯಿಂದ ದೇವರ ಆಲಯಕ್ಕೆ ಹೋಗಿ ಅವಳು ಪ್ರಾರ್ಥಿಸುವಂಥವಳಾಗಿದ್ದಾಳೆ. ಅವಳ ಪ್ರಾರ್ಥನೆ ಆರಂಭ ಹೇಗಿತ್ತು ಎಂಬುದಾಗಿ ನೋಡಬೇಕಾದರೆ, ಅವಳು ಪ್ರಾರ್ಥನೆ ಮಾಡುವಾಗ ಅವಳ ಆರಂಭ ಅವಳು ದೇವರನ್ನು ಕೊಂಡಾಡಿದಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದನ್ನು ನಾವು 1 ಸಮುವೇಲ 1:10-11 ನಾವು ನೋಡಬೇಕಾದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಯಹೋವನನ್ನು ಕುರಿತು ಸೇನಾಧೀಶ್ವರನಾದಂಥ ಯಹೋವನೇ ಎಂಬುದಾಗಿ ಅವಳು ಆರಂಭಿಸುವಂಥವಳಾಗಿದ್ದಾಳೆ. ಅವಳು ದೇವರ ನಾಮವನ್ನು ಕೊಂಡಾಡುವಂಥವಳಾಗಿದ್ದಾಳೆ, ದೇವರನ್ನು ಸ್ತುತಿಸುವಂಥವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ನಾವು ಅನೇಕ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಆರಂಭಿಸುವಾಗ ನಾವು ದೇವರನ್ನು ಸ್ತುತಿಸುವುದಕ್ಕಿಂತ ಬದಲಾಗಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೇರವಾಗಿ ದೇವರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದೇವೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪರಲೋಕದಲ್ಲಿಯೂ ಸಹ ದೇವದೂತರು ದೇವರನ್ನು ಶುದ್ಧನು 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 ಎಂಬುದಾಗಿ ರಾತ್ರಿ ಹಗಲು ಆತನನ್ನು ಮಹಿಮೆಪಡಿಸುವಂಥವರಾಗಿದ್ದಾರೆ. ನಮ್ಮ ಒಂದು ಪ್ರಾರ್ಥನೆಯಲ್ಲೂ ಸಹ ನಾವು ನಮ್ಮ ವಿಜ್ಞಾಪನೆಗಳನ್ನು ದೇವರ ಮುಂದೆ ತೆಗೆದುಕೊಂಡು ಹೋಗುವುದಕ್ಕಿಂತ ಮೊದಲು ನಾವು ಆತನ ನಾಮವನ್ನು ನಾವು ಮಹಿಮೆಪಡಿಸಬೇಕು, ಆತನನ್ನು ಕೀರ್ತಿಸಬೇಕು. ನಾವು ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದಾವಿದನು ಯಾವ ರೀತಿಯಲ್ಲಿ ದೇವರನ್ನು ಮಹಿಮೆಪಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಹಣ್ಣಳು ತನ್ನ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ದೇವರನ್ನು ಘನಪಡಿಸ್ತಕ್ಕಂಥವಳಾಗಿದ್ದಾಳೆ, ದೇವರನ್ನು ಸ್ತುತಿಸಿ ಕೊಂಡಾಡುವಂಥವಳಾಗಿದ್ದಾಳೆ. ತನ್ನ ಒಂದು ವಿಜ್ಞಾಪನೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ದೇವರನ್ನು ಕೂಗಿ ಕರೆದು ಆತನ ನಾಮವನ್ನು ಅವಳು ಸ್ತುತಿಸುವಂಥವಳಾಗಿದ್ದಾಳೆ. ಇನ್ನು ಮುಂದೆ ಹೋಗಿ ನೋಡಬೇಕಾದರೆ ಅವಳು ಒಂದೇ ಒಂದು ವಿಜ್ಞಾಪನೆಗಾಗಿ ಅನೇಕ ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದಳು. ಅವಳಿಗಿದ್ದಂತಹ ಒಂದು ವಿಜ್ಞಾಪನೆ ಏನೆಂದರೆ, ನನಗೆ ಮಕ್ಕಳಿಲ್ಲ. ಯಾಕೆಂದರೆ ಅವಳ ಸವತಿಯಾದಂತಹ ಪೆನಿನಳು ಯಾವಾಗಲೂ ಸಹ ಅಣ್ಣಳನ್ನು ರೇಗಿಸುವಂಥವಳಾಗಿದ್ದಳು. ಆ ಮನೋವ್ಯತೆಯಿಂದ ಅವಳಲ್ಲಿದ್ದಂತಹ ಒಂದೇ ಒಂದು ವಿಜ್ಞಾಪನೆ ಏನೆಂದರೆ, ಸ್ವಾಮಿ ನನಗೆ ಮಗುವನ್ನು ಕೊಡು, ನನಗೆ ಸಂತಾನ ಭಾಗವನ್ನು ಕೊಡು ಅನ್ನುವಂತಹ ಒಂದೇ ವಿಚಾರವನ್ನು ಅನೇಕ ವರ್ಷಗಳಿಂದ ಅವಳು ಪ್ರತಿ ಸಾರಿಯೂ ಮಾಡುವಂಥವಳಾಗಿದ್ದಳು. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಈ ಒಂದು ಹಣ್ಣಳ ಪ್ರಾರ್ಥನೆಯಲ್ಲಿ ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಅವಳು ವೈಯಕ್ತಿಕವಾಗಿ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಳು. ವೈಯಕ್ತಿಕ ಪ್ರಾರ್ಥನೆ ಬಹಳ ಮುಖ್ಯ. ಯಾಕೆಂದರೆ ಅವರು ಪ್ರತಿ ವರ್ಷವೂ ಸಹ ಕುಟುಂಬವಾಗಿ ಹೋಗಿ ದೇವರನ್ನು ಆರಾಧಿಸುತ್ತಿದ್ದರು. ಆದರೂ ಸಹ ಹಣ್ಣಳು ಕುಟುಂಬದ ಜೊತೆ ಪ್ರಾರ್ಥನೆ ಮಾಡುತ್ತಿದ್ದಳು. ನಂತರ ತನ್ನ ವೈಯಕ್ತಿಕವಾಗಿ ತನಗೆ ಬೇಕಾದಂಥ ವಿಚಾರವನ್ನು ದೇವರ ಮುಂದೆ ಹೇಳುವುದಕ್ಕೋಸ್ಕರ ವೈಯಕ್ತಿಕವಾಗಿ ಅವಳು ಹೋಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸಿ ತನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಳು. ಅನೇಕ ಸಂದರ್ಭದಲ್ಲಿ ಕುಟುಂಬ ಪ್ರಾರ್ಥನೆ ಇರತಕ್ಕಂಥದ್ದಾಗಿದೆ, ಆದರೆ ವೈಯಕ್ತಿಕ ಪ್ರಾರ್ಥನೆಯನ್ನು ನಾವು ತಿರಸ್ಕರಿಸುವಂಥವರಾಗಿದ್ದೇವೆ, ಅಲಸ್ಯಪಡಿಸುವಂಥವರಾಗಿದ್ದೇವೆ. ಆದರೆ ಹಣ್ಣಳ ಒಂದು ವಿಚಾರದಲ್ಲಿ ಕುಟುಂಬವಾಗಿ ಆ ದೇವರ ಆಲಯಕ್ಕೆ ಹೋದಾಗಲೂ ಸಹ ಅವಳು ವೈಯಕ್ತಿಕ ಪ್ರಾರ್ಥನೆಯನ್ನು ಮರೆಯದೆ ತನ್ನ ಪ್ರಾರ್ಥನೆಯನ್ನು ದೇವರಿಗೆ ಮಾಡುವಂಥವಳಾಗಿದ್ದಳು. ಅದು ದೀರ್ಘಕಾಲವಾಗಿ ಒಬ್ಬಳೇ ತನ್ನ ವಿಜ್ಞಾಪನೆಯನ್ನು ದೇವರ ಮುಂದೆ ಅರ್ಪಿಸುವಂಥವಳಾಗಿದ್ದಳು. ಹೌದು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೆ? ಮುಂದಿನ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ಹಣ್ಣಳು ತನ್ನ ಪ್ರಾರ್ಥನೆ ವಿಜ್ಞಾಪನೆಯನ್ನು ದೇವರ ಮುಂದೆ ಒಪ್ಪಿಸುವಂಥವಳಾಗಿದ್ದಳು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಮುವೇಲ 1:11 ಓದಬೇಕಾದರೆ, ಸೇನಾಧೀಶ್ವರನಾದಂಥ ಯಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಾನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು, ಅವನ ತಲೆಯ ಮೇಲೆ ಶೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ, ಹಣ್ಣಳು ದೇವರ ಮುಂದೆ ನೇರವಾಗಿ ತನಗೆ ಬೇಕಾದಂತಹ ಆ ಒಂದು ವಿಚಾರವನ್ನು ಕರ್ತನಿಗೆ ಒಪ್ಪಿಸಿಕೊಡ್ತಕ್ಕಂಥವಳಾಗಿದ್ದಾಳೆ. ಬೇರೆ ಯಾರ ಜೊತೆಯಲ್ಲೂ ಅವಳು ಹೋಗಿ ಹೇಳ್ತಕ್ಕಂಥವಳಾಗಿಲ್ಲ. ಅವಳು ನೇರವಾಗಿ ದೇವರ ಜೊತೆಯಲ್ಲಿ ಹೋಗಿ ತನಗೆ ಏನು ಬೇಕೋ ಅದನ್ನು ಹೇಳುವಂಥವಳಾಗಿದ್ದಾಳೆ. ನಾವು ಇವತ್ತು ದೇವರಿಗಿಂತ ಬೇರೆಯವರಿಗೆ ನಮ್ಮ ವಿಜ್ಞಾಪನೆಗಳನ್ನು ಹೇಳುವುದುಂಟು ಪ್ರಿಯ ಕೇಳುಗರೆ. ನಾವು ದೇವರ ಜೊತೆಯಲ್ಲಿ ಹೇಳುವಂಥವರಾಗಿರಬೇಕು. ಇನ್ನು ಹನ್ನೆಳ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ಅವಳು ತನ್ನ ಹೃದಯದಲ್ಲೇ ಪ್ರಾರ್ಥಿಸುವವಳಾಗಿದ್ದಳು, ನಿಶಬ್ದವಾಗಿ ಪ್ರಾರ್ಥಿಸುವವಳಾಗಿದ್ದಳು. ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ಸಾಮುವೇಲ ಒಂದನೇ ಅಧ್ಯಾಯ 13ನೇ ವಚನವನ್ನು ಓದಬೇಕಾದರೆ, ಆಕೆಯು ಹೃದಯದಲ್ಲಿ ಪ್ರಾರ್ಥಿಸಿದ್ದರಿಂದ ತುಟಿಗಳು ಮಾತ್ರ ಅಲುಗಾಡುತ್ತಿದ್ದವು, ಶಬ್ದ ಕೇಳಲಿಲ್ಲ. ಆದ್ದರಿಂದ ಆಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿಕೊಂಡನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ದೇವರ ವಾಕ್ಯವು ಸಹ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆಗಳು 4:4 ವಚನವನ್ನು ಓದುವುದಾದರೆ, ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿಯೇ ಆಲೋಚಿಸಿಕೊಳ್ಳಿರಿ ಎಂಬುದಾಗಿ ಬರೆಯುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾವ ಸ್ಥಿತಿಯಲ್ಲಿ ದೇವರನ್ನು ಕೂಗಿ ಕರೆಯಬಹುದು? ದೇವರು ಇಂತಹ ಸ್ಥಿತಿಯಲ್ಲೇ ಹೀಗೆ ಬಂದು ಕರೆಯಬೇಕೆಂಬುದಾಗಿ ಆತನು ನಮಗೆ ವಿಜ್ಞಾಪನೆ ಮಾಡಿಲ್ಲ. ನಾವು ಹಾಸಿಗೆಯಲ್ಲಿರಬಹುದು, ಕುಳಿತಿರಬಹುದು, ಯಾವುದೇ ರೀತಿಯಲ್ಲಿಯೂ ಮನಸ್ಸಿನಲ್ಲಿ ನಾವು ಆತನನ್ನು ಧ್ಯಾನಿಸುವುದಾದರೆ ಆತನು ನಮ್ಮ ಹೃದಯಗಳನ್ನು ಹರಿತಿರತಕ್ಕಂಥ ದೇವರು. ಇಲ್ಲಿ ಹನ್ನೆಳು ದೇವರ ಬಳಿಯಲ್ಲಿ ತನ್ನ ಹೃದಯದಲ್ಲೇ ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅವಳು ಪ್ರಾರ್ಥನೆಯಲ್ಲಿ ದೇವರಿಗೆ ಅರಿಕೆಯನ್ನು ಇಟ್ಟು ಪ್ರಾರ್ಥಿಸುವಂಥವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂಥ ಹನ್ನೆಳ ಪ್ರಾರ್ಥನೆಯಲ್ಲಿ ಮತ್ತೊಂದು ವಿಚಾರ ಎಂದರೆ, ಅವಳು ಅರಿಕೆಯನ್ನು ಇಟ್ಟು ಪ್ರಾರ್ಥಿಸುವಂಥವಳಾಗಿದ್ದಾಳೆ. 1 ಸಾಮುವೇಲ 1:11 ವಚನವನ್ನು ಓದುವುದಾದರೆ, ಸೇನಾಧೀಶ್ವರನಾದಂಥ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠೆ ಕೊಡುವೆನು, ಅವನ ತಲೆಯ ಮೇಲೆ ಶವರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಪ್ರಿಯ ಕೇಳುಗರೆ, ಅರಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಸದುತ್ತರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆ ಅರಿಕೆಯನ್ನು ನಾವು ನೆರವೇರಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅರಣ್ಯಕಾಂಡ 30:2 ವಚನವನ್ನು ಓದಬೇಕಾದರೆ, ಯಾವನಾದರೂ ಯೆಹೋವನಿಗೆ ಅರಿಕೆ ಮಾಡಿದರೆ, ಇಲ್ಲವೇ ತಾನು ಯಾವುದಾದರೂ ಒಂದನ್ನು ಮುಟ್ಟದೇ ಇರುವವನೆಂದು ಆಣೆ ಇಟ್ಟುಕೊಂಡರೆ, ಅವನು ತನ್ನ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೊಂದು ವಾಕ್ಯ, ಕೀರ್ತನೆಗಳ ಪುಸ್ತಕ 50:13-14 ವಚನದಲ್ಲಿ ನಾವು ನೋಡುವುದಾದರೆ, ನಾನು ಓರಿಗಳ ಮಾಂಸವನ್ನು ತಿನ್ನುವುದು, ಓತಗಳ ರಕ್ತವನ್ನು ಕುಡಿಯುವುದು ಉಂಟೆ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಯನ್ನು ಪರಾತ್ಪರನಿಗೆ ಸಲ್ಲಿಸಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಣ್ಣಳು ಹರಕೆ ಇಟ್ಟು ಪ್ರಾರ್ಥಿಸ್ತಕ್ಕಂಥವಳಾಗಿದ್ದಾಳೆ. ಅದೇ ಸಮಯದಲ್ಲಿ ಅವಳು ಆ ಹರಕೆಯನ್ನು ಸಹ ನೆರವೇರಿಸುವಂಥವಳಾಗಿದ್ದಾಳೆ ಎಂಬುದನ್ನು ಅವಳ ಪ್ರಾರ್ಥನೆಯಿಂದ ನಾವು ಕೇಳಿಕೊಳ್ಳಬಹುದು. ಇವತ್ತು ಎಷ್ಟೋ ಜನರು ಹರಕೆ ಇಡ್ತಕ್ಕಂಥವರಾಗಿದ್ದಾರೆ, ತಮಗೆ ಎಲ್ಲವೂ ಸಿಕ್ಕಿದ ನಂತರ ಆ ಹರಕೆಯನ್ನು ಮರೆತು ಬಿಡ್ತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಹಣ್ಣಳ ಪ್ರಾರ್ಥನೆಯಲ್ಲಿ ಹರಕೆ ಇಟ್ಟಾಗ ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತರಾಗಿದ್ದಾಳೆ. ಇನ್ನು ನಾವು ನೋಡುವುದಾದರೆ, ಅವಳು ದೇವರಲ್ಲಿ ಒಂದು ಮಗನಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದಳು. ಯಾಕೆ ಅವಳು ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿದರು? ಯಾಕೆ ಅಂದರೆ, ಮಗನು ಅನ್ನುವಂಥದ್ದು ಇಸ್ರಾಯೇಲ್ ವಂಶದಲ್ಲಿ ಬಹಳ ಬಹಳ ಮುಖ್ಯವಾಗಿತ್ತು. ಗಂಡು ಮಗು ಮೊದಲು ಜನಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು. ಅದಕ್ಕೋಸ್ಕರವೇ ಅವಳು ಗಂಡು ಮಗುವನ್ನು ಕೇಳ್ತಕ್ಕಂಥವಳಾಗಿದ್ದಾಳೆ. ಇನ್ನು ನಾವು ನೋಡುವುದಾದರೆ, ಅವಳ ಪ್ರಾರ್ಥನೆಯಲ್ಲಿ ನಾವು ಗಮನಿಸುವಂತಹ ಮತ್ತೊಂದು ವಿಚಾರವೇನೆಂದರೆ, ಹಣ್ಣಳು ತನ್ನನ್ನು ತಗ್ಗಿಸಿಕೊಂಡು ಪ್ರತ್ಯೇಕವಾಗಿ ಒಂದೇ ವಿಷಯಕ್ಕೋಸ್ಕರ ಪ್ರಾರ್ಥಿಸಿದಳು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಸಹ ಒಂದೇ ವಿಚಾರಕ್ಕೋಸ್ಕರ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸುವಂಥವರಾಗಿರಬೇಕು. ತಗ್ಗಿಸಿಕೊಳ್ತಕ್ಕಂಥವರ ಪ್ರಾರ್ಥನೆಯನ್ನು ದೇವರು ಕೇಳುವಂಥವನಾಗಿದ್ದಾನೆ. ಇನ್ನು ಹಣ್ಣಳು ತನ್ನ ಮನೋವ್ಯತೆಯಿಂದ ದೇವರ ಮುಂದೆ ತನಗಿದ್ದಂಥ ವಿಚಾರವನ್ನು ವಿಜ್ಞಾಪನೆಯನ್ನು ಇಡುವಂಥವಳಾಗಿದ್ದಾಳೆ. ಅನೇಕ ಸಂದರ್ಭದಲ್ಲಿ ಕಣ್ಣೀರಿನಿಂದ ಮನೆಯ ವ್ಯತೆಯಿಂದ ನಾವು ಪ್ರಾರ್ಥಿಸುವಂಥವರಾಗಬೇಕು. ಆವಾಗ ದೇವರು ನಮ್ಮ ಪ್ರಾರ್ಥನೆಗೂ ಸಹ ಸದುತ್ತರವನ್ನು ದಯಪಾಲಿಸುವಂಥವನಾಗಿದ್ದಾನೆ. ಹಣ್ಣಳು ನಂಬಿಕೆಯಿಂದ ಪ್ರಾರ್ಥಿಸಿದಳು. ನಾವು ಸಹ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಪ್ರಿಯರೇ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯರಿದ್ದವರಿಗೆ ಬರೆದ ಪತ್ರಿಕೆ 11:6 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಣ್ಣಳು ನಂಬಿಕೆಯಿಂದ ಪ್ರಾರ್ಥಿಸಿದಳು. ಆ ನಂಬಿಕೆಯ ಮೂಲಕವಾಗಿ ಅವಳು ಮಗನನ್ನು ಪಡೆದುಕೊಂಡಳು. ದೇವರು ಅವಳ ಪ್ರಾರ್ಥನೆಗೆ ಉತ್ತರವನ್ನು ನೀಡಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಹಣ್ಣಳು ಒಂದೇ ಒಂದು ಪ್ರಾರ್ಥನೆಯನ್ನು ಒಂದೇ ಸಾರಿ ಅವಳು ದೇವರಿಗೆ ತಿಳಿಸುವಂಥವಳಾಗಿದ್ದಾಳೆ. ಹೌದು ಪ್ರಿಯ ಕೇಳುಗರೆ, ಅನ್ನಳ ಒಂದು ಪ್ರಾರ್ಥನೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಂದು ಉದಾಹರಣೆಯಾಗಿ ಇರಬೇಕು. ಪ್ರಿಯ ಕೇಳುಗರೆ, ಅವಳು ಒಂದೇ ವಿಚಾರಕ್ಕೋಸ್ಕರ ಮನವ್ಯತೆಯಿಂದ ನಂಬಿಕೆಯಿಂದ ಅದನ್ನು ಬಿಡದೆ ದೇವರ ಮುಂದೆ ತಿಳಿಸುವಂಥವಳಾಗಿದ್ದಾಳೆ. ಇವತ್ತು ನೀವು ಸಹ ಅನೇಕ ವಿಧವಾದಂಥ ಪ್ರಾರ್ಥನೆ ವಿಜ್ಞಾಪನೆಗಳಿಗೋಸ್ಕರ ಎಷ್ಟೋ ವರ್ಷದಿಂದ ಪ್ರಾರ್ಥಿಸುತ್ತಿರಬಹುದು. ನೀವು ಹರಕೆ ಇತ್ತು ದೇವರ ಚಿತ್ತಕ್ಕೆ ಪ್ರಾರ್ಥಿಸುವುದಾದರೆ, ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ, ಅಂದು ಹಣ್ಣಳ ಪ್ರಾರ್ಥನೆಗೆ ಉತ್ತರವನ್ನು ನೀಡಿದಂಥ ದೇವರು ಇಂದು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀಡುವಂಥವನಾಗಿದ್ದಾನೆ. ಹಾಗಾಗಿ ನಾವು ನಮ್ಮನ್ನು ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ಹಣ್ಣಳ ರೀತಿಯಲ್ಲಿ ದುಃಖದಿಂದ, ನೋವಿನಿಂದ, ಮನೋವ್ಯತೆಯಿಂದ ಹರಕೆ ಇಟ್ಟು ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ರಾಜ ಹಣ್ಣಳ ರೀತಿಯಲ್ಲಿ ಪ್ರಾರ್ಥನೆ ಮಾಡತಕ್ಕಂಥ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ಅವಳು ಯಾವ ರೀತಿಯಲ್ಲಿ ಮನೋವ್ಯತೆಯಿಂದ ಒಂದೇ ವಿಚಾರಕ್ಕೋಸ್ಕರ ನಿನ್ನಲ್ಲಿ ಹಂಬಲಿಸಿ ಪ್ರಾರ್ಥಿಸಿದಳು, ನಂಬಿಕೆಯಿಂದ ಪ್ರಾರ್ಥಿಸಿದಳು, ಅದೇ ರೀತಿಯಾದಂಥ ಪ್ರಾರ್ಥನೆಯ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ಈ ಇವತ್ತಿನ ದಿನದಲ್ಲಿ ಕೇಳುಗರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಹಣ್ಣಳ ರೀತಿಯಲ್ಲಿ ಅವರು ಸಹ ಪ್ರಾರ್ಥಿಸ್ತಿರಬಹುದು, ಆದರೆ ಅವರ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ದಯಪಡಿಸಿಕೊಟ್ಟು ಆ ನಿಮಿತ್ತವಾಗಿ ನಿನ್ನ ನಾಮವನ್ನು ಮಹಿಮೆಪಡಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.